ब्रह्मेन्द्र रुद्रादि देवतानां त्रयोपि च ज्ञानस्फूर्तिः सदा तस्मै हरये गुरवे नमः। नित्यजगद्धात्रे नित्याय ज्ञानमूर्तये पूर्णानन्दाय हरये सर्वयज्ञभुजे नमः। यज्ञं यज्ञभुजं प्राज्ञं पूर्णप्रज्ञमुनीश्वरं मनोज्ञगुणस्वासेवे सुज्ञानदमहर्निशं श्रीमत्श्रीपदनां भोजगतसौन्दर्यसौरभम् निहद्भ्यां लोचनादिभ्यां भगवान् पातु नो हरिः। ओम् अवधिका सम्भूतिञ्च विनाशञ्च यस्तद्वेद उभयं सह विनाशेन मृत्युं त्यक्त्वा सम्भूत्या अमृतमश्नुते यो वेदसंहृतिज्ञानाद्देहबन्धाद् विमुच्यते सुखज्ञानादिकर्तृत्वज्ञानात्तद्व्यक्तिमावृजेत् ಅಂತ ಹೇಳಿ ಎರಡಂಶವನ್ನು ಹೇಳಿದರು. ಒಂದು ಸಂಹೃತಿ ಜ್ಞಾನದಿಂದ ದೇಹಬಂಧದಿಂದ ಬಿಡುಗಡೆ ಅನಿಷ್ಟ ನಿವೃತ್ತಿ ಮತ್ತು ಸೃಷ್ಟಿಕರ್ತೃತ್ವದಿಂದ ಸುಖಜ್ಞಾನಾದಿಕರ್ತೃತ್ವ ಜ್ಞಾನಾತ್ತದ್ವ್ಯಕ್ತಿ ಮಾವ್ರಜೇ
ಸರ್ವದೋಷವಿಧಿರ್ಮುಕ್ತಂ ಸುಖರ್ಗುಣರೂಪಂ ಜರಾರ್ದನಂ ಜಾನೀಯಾತ್ ನ ಗುಣಾನಾಂಚ ಭಾಗಹಾನಿಂ ಪ್ರಕಲ್ಪಯೇತ್. ಯಾವುದೇ ಗುಣಗಳಲ್ಲೂ ಭಾಗಶಃ ಹಾನಿಯನ್ನು ಕೂಡ ಯಾವ ಕಾಲಕ್ಕೂ ಚಿಂತನೆ ಮಾಡಬಾರದು. ನಾ ಮುಕ್ತಾನಾಮಪಿ ಹರೇ ಸಾಮ್ಯಂ ವಿಷ್ಣೋರಭಿನ್ನತಾಂ ನೈವ ಪ್ರಚಿಂತಯೇ ತಸ್ಮಾತ್ ಬ್ರಹ್ಮಾದೇಹೇ ಸಾಮ್ಯಮೇವ ವಾ. ಮುಕ್ತಿಯಲ್ಲೂ ಸಹ ವಿಷ್ಣುವಿನಲ್ಲಿ ಸಾಮ್ಯವನ್ನಾಗಲಿ ಬ್ರಹ್ಮಾದಿಗಳಿಗೆ ಆಧಿಕ್ಯವನ್ನಾಗಲಿ ಯಾವುದನ್ನೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭೇದ ಸಾಮ್ಯ ಎರಡೂ ಸಹ ಸರ್ವಥಾ ಅಸಾಧ್ಯ. ಮಾನುಷಾದಿ ವಿರಿಂಚಾಂತಂ ತಾರತಮ್ಯಂ ವಿಮುಕ್ತಿಗಂ. ಮನುಷ್ಯರನ್ನು ಪ್ರಾರಂಭ ಮಾಡಿ ಬ್ರಹ್ಮದೇವರವರೆಗೆ ಮುಕ್ತಿಯಲ್ಲೂ ಸಹ ತಾರತಮ್ಯ ಇದ್ದೇ ಇರುತ್ತೆ. ತಥೋ ವಿಷ್ಣೋ ಪರೋತ್ಕರ್ಷಂ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ ಇತಿ ಕೌರ್ಮೆ. ಆದ್ದರಿಂದ ವಿಷ್ಣುವಿನ ಪರೋತ್ಕರ್ಷಂ ಸರ್ವೋತ್ತಮತ್ವ, ಬರೀ ಉತ್ತಮತ್ವ ತಿಳಿದ್ರೆ ಉಪಯೋಗ ಇಲ್ಲ, ಸರ್ವೋತ್ತಮತ್ವ ತಿಳಿಬೇಕು ಅಂತ ಹೇಳಿ ಟೀಕಾದಲ್ಲಿ ತಶ್ಚೈ ವಿವರಣಾರ್ಥ ಸಂಭೂತಿಂಚೆ ಇತಿ ತೃತೀಯೋ ಮಂತ್ರ. ಅದಾಗಿತ್ತ ಖಂಡಾರ್ಥ ಆಗ ಹದಿನೈದು ಖಂಡಾರ್ಥ. ಸಂಭೂತಿಂಚ ಏತನ್ ಮಂತ್ರಾರ್ಥಮೇವ ವ್ಯಕ್ತಮಃ ಸಂಭೂತಿಂಚ ಇತಿ. ಈ ಮಂತ್ರವನ್ನೇ ಸ್ಪಷ್ಟ ಹೇಳ್ತಾ ಇದ್ದಾರೆ. ಸಂಭೂತಿಂಚ ಇತಿ ಸಂಭೂತಿಂ ಸೃಷ್ಟಿಕರ್ತೃತ್ವಂ ವಿನಾಶಂ ಜಗತ್ ಸಂಹಾರ ಕರ್ತೃತ್ವಂ ಶಿಷ್ಟಂ ಪ್ರಾಗ್ಭತ್. ಉಳಿದೆಲ್ಲ ಹಿಂದೆ ಹೇಳಿದಂತೆ ಯಾವ ಯಾವ ರೀತಿಯಲ್ಲಿ ವಿದ್ಯಾ ಅವಿದ್ಯ ಅಂತ ಹೇಳಿದಾಗ ವಿದ್ಯೆಯಿಂದ ಇಷ್ಟಪ್ರಾಪ್ತಿ ಅವಿದ್ಯೆಯಿಂದ ಅನಿಷ್ಟ ನಿವೃತ್ತಿ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ಹಾಗೆ ತಿಳಿಬೇಕು ಅಂಥೇಳಿ ಶಿಷ್ಟಂ ಪ್ರಾಗ್ವತ್. ಅಲ್ಲಿಗೆ ಪ್ರಾಗ್ವತ್ ಅಂಬೋದು ಅಲ್ಲಿಗೆ ಪ್ರಾಕ್ ಅಂದರೆ ಹಿಂದೆ, ವತ್ ಪ್ರಾಗ್ವತ್ ಹಿಂದಿನಂತೆ. ಸೃಷ್ಟಿ ಉಪಲಕ್ಷಿತ ಅನಂತ ಗುಣಾತ್ಮಕತ್ವ ಜ್ಞಾನಾನಂದಾನುಭವ ವಿನಾಶಕರ್ತೃತ್ವ ಜ್ಞಾನಾದ ಅಖಿಲ ಕ್ಲೇಶ ನಿವೃತ್ತಿ ರೀತಿ ಉಭಯ ರೂಪಮೋಕ್ಷಾಯ ಉಭಯ ಜ್ಞಾನಂ ಅವಶ್ಯಕಮಿತಿ ಭಾವ. ಮೋಕ್ಷಕ್ಕೆ ಎರಡು ಭಾಗ, ಆನಂದಾನುಭವ ಒಂದು, ಇಷ್ಟಪ್ರಾಪ್ತಿ, ಆಮೇಲೆ ದುಃಖ ಅನುಭವ ಇಲ್ಲದೆ ಇರೋದೊಂದು, ಕ್ಲೇಶ ನಿವೃತ್ತಿ ಅನಿಷ್ಟ ನಿವೃತ್ತಿ. ಎರಡಕ್ಕೋಸ್ಕರ ಎರಡನ್ನೂ ತಿಳಿಬೇಕು ಅಂತ ಹೇಳಿ ಪರಮಾತ್ಮನನ್ನ ಬರೀ ಸೃಷ್ಟಿಕರ್ತ ಅಂತ ತಿಳಿದ್ರೆ ಸಾಲದು, ಬರೀ ಸಂಹಾರಕರ್ತ ಅಂತ ತಿಳಿದ್ರೂ ಸಾಲದು. ಸೃಷ್ಟಿ ಸಂಹಾರಕರ್ತದ ಅಷ್ಟೇ ತಿಳಿದು ಎಲ್ಲಿದೆ ಕಂಡರ್ಥ ಎಲ್ಲಿದೆ ಅದು ಸಂಭೂತಿಂಚ ಎಲ್ಲಿದೆ ಇಲ್ವಲ್ಲ? ಹದಿನಾಲ್ಕು ಓದಿದ್ದೀಗ, ಮೂರು ಓದಲಿಲ್ಲ, ಮೂರು ಓದಲಿಲ್ಲ. ಹಾ ಹಾ ಸಂಭೂತಿ ಮತ್ತು ವಿನಾಶ ಎರಡನ್ನು ಸಹ ಓದಬೇಕು, ಎರಡನ್ನು ಸಹ ತಿಳಿಯಲೇಬೇಕು ಅಂತ ಹೇಳಿದ್ರು. ಜಂಪಾಗಿದೆ ಅದರಲ್ಲಿ. ಹಾ, ಮಿಥ್ಯಾಜ್ಞಾನ ಮನಸ್ಥ ಹೇತು ತತ್ವಜ್ಞಾನಮೇವ ಮುಕ್ತಿ ಹೇತು. ಅದನ್ನೇ ಅಣುಭಾಷ್ಯದಲ್ಲಿ ಹೇಳಬೇಕಾದ್ರೆ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರಂ, ಅದೇ ಮಾತು. ಮಿಥ್ಯಾಜ್ಞಾನ ಮನಸ್ಥ ಹೇತು ತತ್ವಜ್ಞಾನಮೇವ ಮುಕ್ತಿ ಹೇತು ಇತಿ ಪ್ರಾಗುಕ್ತಸ್ಯ ವಿವರಣಂ ಅಂಧಂತಮಃ ಇತಿ ಉತ್ತರ ಮಂತ್ರತ್ರಯೇಣ ಕ್ರಿಯತೆ. ಈ ಹೇಳಿದ್ದೇನೆ ಅಂಧಂತಮಃ ಅಂತಕ್ಕಂಥ ಮುಂದಿನ ಮೂರು ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ತತಶ್ಚ ಅಯಂ ತತ್ರ ಆದ್ಯಸ್ಯ ಅಯಮರ್ಥ ತತ್ರ ಆದ್ಯಸ್ಯ ಮಂತ್ರಸ್ಯ ಅಯಮರ್ಥ
ಈ ಮೂರು ಮಂತ್ರಗಳಲ್ಲಿ ಮೊದಲ ಮಂತ್ರಕ್ಕೆ ಅರ್ಥ ಇದು. ಅಸಂಭೂತಿಂ ಜಗತ್ಸೃಷ್ಟೇರ್ ಅಕರ್ತಾರಂ ಸೃಷ್ಟಿಕರ್ತ ನಾ ಇತ್ಯುಪಾಸತೆ ಇತ್ಯರ್ಥ. ಅಸಂಭೂತಿಂ ಜಗತ್ಸೃಷ್ಟೇರ್ ಅಕರ್ತಾರಂ ಸೃಷ್ಟಿಕರ್ತ ನಾ ಇತ್ಯುಪಾಸತೆ ಇತ್ಯ, ಸೃಷ್ಟಿಕರ್ತ ದೇವರಲ್ಲ ಅಂತ ತಿಳಿಬಾರದು. ಸಂಭೂತ್ಯಾಂ ಊ ಶಬ್ದ ಏವಾರ್ಥ. ಸಂಭೂತ್ಯಾಂ ಅಂತ ಹೇಳಬೇಕಾದ್ರೆ ಊ ಶಬ್ದಕ್ಕೆ ಏನಂತ ಹೆಸರು? ಏವ ಅಂತ ಅರ್ಥ. ಅನೇನ ಅನ್ವೇತಿ ಸಂಭೂತ್ಯಾಂ ಊ ಸೃಷ್ಟಿಕರ್ತೃತ್ವೇ ಏವರತಃ. ಸೃಷ್ಟಿಕರ್ತೃತ್ವ ಮಾತ್ರ ತಿಳಿದವರು ಅನ್ನಂತ ಮಸಿಗೆ ಹೋಗ್ತಾರೆ, ಇನ್ನೂ ಹೆಚ್ಚು ಅನ್ನಂತ ಮಸಿಗೆ ಹೋಗ್ತಾರೆ. ಸೃಷ್ಟಿಕರ್ತೃತ್ವನ್ನು ಒಪ್ಪೋದಿಲ್ಲ, ರಂಧಂತ ಮಸಿಗೆ ಹೋಗ್ತಾರೆ. ಸೃಷ್ಟಿಕರ್ತೃತ್ವ ಮಾತ್ರ ಒಪ್ತಾರೆ, ಸಂಹಾರಕರ್ತೃತ್ವ ಒಪ್ಪೋದಿಲ್ಲ, ಅವರು ಇನ್ನೂ ಹೆಚ್ಚಿನ ಅನ್ನಂತ ಮಸಿಗೆ ಹೋಗ್ತಾರೆ. ಭಗವಾನ್ ಸೃಷ್ಟಿಕರ್ತ ಇವ ನಾ ಸಂಹಾರಕರ್ತ ಇತ್ಯುಪಾಸತೆ ಇತ್ಯರ್ಥ. ವಾಗ್ವದೇವ ಅವಶಿಷ್ಟಸ್ಯ ಅರ್ಥೋಧ್ಯೇಯ. ಹಿಂದೆ ಹೇಳಿದಂತೆ ಉಳಿದ ಮಂತ್ರದ ಅರ್ಥ ತಿಳ್ಕೊಂಬಿಡಬೇಕು ಅಂತ ಇಲ್ಲೂ ಪ್ರಾಗ್ವತ್ ಹಿಂದೆ ಹೇಳಿದಂತೆನೆ. ಅದೇ ರೀತಿ ಅನ್ಯದೇವಾಹು ಸಂಭವಾತ್ ಅನ್ಯದಾಹು ಅಸಂಭವಾತ್ ಇತಿ ಶುಶ್ರೂಮ ಧೀರಾಣಾಂ ಏನಃ ತದ್ವಿಜ ಚಕ್ಷಿರೇ. ನ ಕೇವಲಂ ವಿಪಕ್ಷೇ ಅನರ್ಥ ಸತ್ವಾದೇವ ಸೃಷ್ಟಿ ಸಂಹಾರಯೋ ಕರ್ತೃತ್ವಂ ಹಿ ಕರ್ತೃತ್ವಂ ಹರೇಹೇ ಜ್ಞೇಯಂ. ಕರ್ತೃತ್ವಂ ಹರೇಹೇ ಜ್ಞೇಯಂ. ಕೇವಲಂ ವಿಪಕ್ಷೇ ಅನರ್ಥ ಸತ್ವಾದೇವ. ವಿಪಕ್ಷ ಅಂದ್ರೇನೋ ತಿಳಿದೆ ಹೋದರೆ ಪಕ್ಷ ವಿರುದ್ಧ ಪಕ್ಷಕ್ಕೆ ವಿಪಕ್ಷ ಅಂತ ಕರೀತಾರೆ. ಸೃಷ್ಟಿ ಸಂಹಾರಯೋ ಕರ್ತೃತ್ವ ಹರೇ ಜ್ಞೇಯಂ ಕಿಂತು ದಲದ್ವಯಂ ದಲದ್ವಯಯುಕ್ತ ಮೋಕ್ಷೋಪಯೋಗಿತ್ವಾದಪಿ ಇತ್ಯಾಹ ಮಧ್ಯೆ ಅನ್ಯದೇವೇತಿ. ದಲದ್ವಯಯುಕ್ತ ಮೋಕ್ಷೋಪಾಯ ದಲದ್ವಯ ಎರಡು ದಳಗಳು, ಅನಿಷ್ಟ ನಿವೃತ್ತಿ ಒಂದು ದಳ, ಇಷ್ಟಪ್ರಾಪ್ತಿ ಇನ್ನೊಂದು ದಳ. ನಮಗೆ ಕಾಯಿನ್ ನಮ್ಮ ಕಾನ್ಸೆಪ್ಟ್ ಇದರಲ್ಲೇ, ಅದರೊಳಗೆ ಎರಡು ಫೇಸ್ ಇಲ್ಲದೆ ಹೋದರೆ ಕಾಯಿನ್ ಹೇಗಾಗೋದಿಲ್ವೋ, ಎರಡು ಇಲ್ಲದೆ ಹೋದರೆ ಮುಕ್ತಿ ಹಾಗಾಗೋದಿಲ್ಲ. ಬಹಳ ಇಂಪಾರ್ಟೆಂಟ್ ಅದು. ಸಂಭವ ಹರೇಹೇ ಸೃಷ್ಟಿಕರ್ತೃತ್ವ ಜ್ಞಾನ. ಸಂಭವ ಅಂದರೆ ಸಂಭವ ಜ್ಞಾನ, ಸಂಭವ ಅಂದರೆ ಸೃಷ್ಟಿ, ಸೃಷ್ಟಿಕರ್ತೃತ್ವ ಜ್ಞಾನ. ಅಸಂಭವಾತ್ ಸಂಹಾರಕರ್ತೃತ್ವ ಜ್ಞಾನಾದಿತ್ಯರ್ಥ. ಅಸಂಭವ ಅಂದರೆ ಸಂಹಾರಕರ್ತೃತ್ವ ಜ್ಞಾನ ಬಿಟ್ಟು ಸಿಷ್ಟಂ ಪ್ರಾಗ್ವದ್ ಜ್ಞೇಯಂ ಅದು ಆಯಿತು. ಮುಂದೆ ಸಂಭೂತಿಂಚ ವಿನಾಶಂಚ ಯತ್ತತ್ವೇದ ಉಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ಥ್ವಾ ಸಂಭೂತ್ಯ ಅಮೃತಮಶ್ನುತೇ ಏತನ್ ಮಂತ್ರಾರ್ಥಮೇವ ವ್ಯಕ್ತಮಾಹ ಸಂಭೂತಿಂಚ ಇತಿ. ಸಂಭೂತಿಂ ಸೃಷ್ಟಿಕರ್ತೃತ್ವ, ವಿನಾಶಂ ಜಗತ್ ಸಂಹಾರಕರ್ತೃತ್ವ, ಶಿಷ್ಟಂ ಪ್ರಾಗ್ವತ್ ಸೃಷ್ಟ್ಯುಪರಕ್ಷಿತ ಅನಂತ ಗುಣಾತ್ಮಕತ್ವ ಜ್ಞಾನಾನಂದಾನುಭವ ವಿನಾಶಕರ್ತೃತ್ವ ಜ್ಞಾನಾತ್ ಅಖಿಲ ಕ್ಲೇಶ ನಿವೃತ್ತಿ ಇತಿ. ಉಭಯ ರೂಪ ಮೋಕ್ಷಾಯ ಉಭಯ ಜ್ಞಾನ ಅವಶ್ಯಕಮಿತಿ ಭಾವ. ಈಗ ಮೋಕ್ಷಕ್ಕೆ ಒಂದೇ ಮುಖ ಇದ್ದಿದ್ರೆ ಒಂದು ಉಪಾಸನೆ ಸಾಕಾಗ್ತಿತ್ತು, ಮೋಕ್ಷಕ್ಕೆ ಎರಡು ದಳ ಇರೋದ್ರಿಂದ ಎರಡು ಉಪಾಸನೆ ಮಾಡಲೇಬೇಕು ಅಂತ ಹೇಳಿ ಅಲ್ಲಿಗೆ ಆ ಮಂತ್ರ ಅರ್ಥನ ಮುಗಿತು. ಒಂದು ವಿದ್ಯಾ ವಿದ್ಯೆ ಅವಿದ್ಯಾ ಒಂದು ಕ್ಲಾಸು, ಸಂಭೂತಿ ಅಸಂಭೂತಿ ಇನ್ನೊಂದು ಕ್ಲಾಸ್, ಮೂರು ಮೂರು ಆರು ಮಂತ್ರ ಇದಕ್ಕೆ ಇನ್ನು ಮುಂದಿನ ಮಾತಿನಲ್ಲಿ ಹೇಳ್ತಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ ಹಿರಣ್ಮಯವಾದ ಪಾತ್ರದಿಂದ ಸತ್ಯಸ್ಯ ಸತ್ಯದ ಮುಖಂ ಅಪಿಹಿತಂ ಮುಖವು ಮುಚ್ಚಲ್ಪಟ್ಟಿದೆ. ಒಂದು ಚಿನ್ನದ ಪಾತ್ರೆಯಿಂದ ಸತ್ಯನಾಮಕ ಭಗವಂತನ ಮುಖ ಮುಚ್ಚಲ್ಪಟ್ಟಿದೆ. ತತ್ ತ್ವಂ ಪೂಷನ್ ಅಪಾವೃಣು ಬಿಡಿಸ್ಬೇಕು. ತತ್ ತ್ವಂ ಅಂತ ಒಂದು ಆವರಣವನ್ನು ಹಿರಣ್ಮಯ ಪಾತ್ರದ ಆವರಣವನ್ನು ಹೇ ಪೂಷನ್ ಪೂರ್ಣನಾದ್ರಿಂದ ಪರಮಾತ್ಮನಿಗೆ ಪೂಷನ್ ಅಂತ ಹೆಸರು. ಪರಮಾತ್ಮನೇ ಅಪಾವೃಣು ತೆಗೆದಾಕಿಬಿಡು. ಯಾರಿಗೋಸ್ಕರ? ಸತ್ಯಧರ್ಮಾಯ ದೃಷ್ಟೇ. ದೃಷ್ಟೇ ನಾವು ನೋಡಬೇಕಾಗಿದೆ. ನಾವ್ಯಾರು? ಸತ್ಯಧರ್ಮಾಯ. ಸತ್ಯ ಧರ್ಮಗಳ ಅನುಷ್ಠಾನ ಮಾಡ್ತಿರೋದ್ರಿಂದ ನಮ್ಗೆ ಅರ್ಹತೆ ಇದೆ. ಟಿಕೆಟ್ ತೊಗೊಂಡಿದ್ದೀವಿ ಕೊಡಿ ಅಂತ ಕೇಳಿದ್ರೆ ಹಾಗೂ ಹಾಗೆ ಅರ್ಹತೆ ನಮಗಿದೆ. ಈಗ ಏನು ಅರ್ಹತೆ? ಸತ್ಯಂವದ ಧರ್ಮಂಚರ ಎರಡು ಮಾಡಿದ್ದೇವೆ ಅಂತ ಸತ್ಯಧರ್ಮರಾದ ಜೀವರಿಗೆ ನೀನು ಈ ಅನುಗ್ರಹ ಮಾಡು ಅಂತ ಹೇಳಿದ್ದೀವಿ. ಪಾತ್ರಂ ಎನ್ನೊಂದು ಮಾತ್ರ ಸೇರಿಸಿ ಒಟ್ಟಿಗೆ ಅರ್ಥ ಅದಕ್ಕೆ ಭಾಷ್ಯ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ. ಇದು ಒಗಟುಗಳು. ಹಿರಣ್ಮಯ ಪಾತ್ರ ಅಂದರೆ ಯಾವುದು ಅಂತ ಹೇಳಿದರೆ, ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ. ಸೂರ್ಯನ ತೇಜಸ್ ಎಷ್ಟು ಜಾಸ್ತಿ ಇದೆ ಅಂದರೆ ನಮ್ಗೆ ಅಡ್ಡಿಯಾಗಿಬಿಟ್ಟಿದೆ, ನೋಡೋಕೆ ಆಗ್ತಾ ಇಲ್ಲ. ಒಳಗೆ ಪರಮಾತ್ಮ ಇದ್ದಾನೆ. ಅದಕ್ಕೇನು ಮಾಡಬೇಕು? ಈಗ ಆ ರೆಸಿಪಿಗಳನ್ನು ಕಡಿಮೆ ಮಾಡಿದರೆ ನೋಡೋಕ್ಕೆ ಸಾಧ್ಯ. ತುಂಬ ಬ್ರೈಟ್ ಇದ್ದರೆ ನೋಡೋಕ್ಕಾಗೋದಿಲ್ಲಲ್ಲ. ಹಾಗೆ ಸಮುದಾಹೃತಂ ವಿಷ್ಣು ಸತ್ಯಸ್ಯ. ಸತ್ಯ ಅಂದರೆ ವಿಷ್ಣು. ಸತ್ಯ ಸಮಾತ್ಮ ಸಮಃ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ವಿಷ್ಣು ಸತ್ಯಸ್ಯ ತೇನೈವ ಸರ್ವದಾ ಅಭಿಹಿತಂ ಮುಖಂ. ಯಾವಾಗಲೂ ಮುಖ ಮುಚ್ಚೋಗಿಬಿಟ್ಟಿದೆ. ತತ್ತು ಪೂರ್ಣತಃ ಪೂಷ ಅದು ಸೂರ್ಯನ ಪೂಜೆ ನಾವು ಕೇಳೋದಿಲ್ಲ ವಾಪಸ್ ತಗೋ ಅಂತೇಳಿ ನಿನ್ನ ಕೇಳ್ತಾ ಇದ್ದೇವೆ. ಪೂಷಾ ದೇವರು ಪೂಷ ಅಂತ ಯಾತ ಕರೀತಾರೆ, ಪೂರ್ಣತ್ವತಃ ಪೂರ್ಣನಾಥರಿಂದ ಪೂಷನ್ನತ ದೇವರ ಹೆಸರು. ವಿಷ್ಣು ದರ್ಶಯತಿ ಸ್ವಯಂ ಸತ್ಯಧರ್ಮಾಯ ಭಕ್ತಾಯ. ಯಾವನು ಸತ್ಯದ ಎಲ್ಲ ಭಕ್ತರಿಗೂ ತೋರಿಸೋದಿಲ್ಲ, ನಿಜವಾದ ಭಕ್ತರು ಅಂದ್ರೆ ಯಾರೋ ಸತ್ಯಧರ್ಮ ಅನುಷ್ಠಾನ ಮಾಡೋದೇ ಭಕ್ತರು. ಅದಕ್ಕೇನೆ ಸತ್ಯಧರ್ಮ ರಥಾಯಿತ ಅನ್ನೋ ಮಾತಿನಲ್ಲಿ ಈ ಮಾತಿನ ಉಲ್ಲೇಖ ಬಂದಿದೆ. ರಾಜ ಸತ್ಯಧರ್ಮ ರಥರಾದ್ರಿಂದ ಅಪರೋಕ್ಷೀಕೃತ ಶ್ರೀಶಃ ಆಗ್ಲಿ ಸರಿ ಹೋಯಿತು. ಸತ್ಯಧರ್ಮಾಯ ಭಕ್ತಾಯ ಏವಂ ಪ್ರಾಪ್ತ ಅಧಿಕಾರ ಶಂಕಾಂ ಪ್ರಾಪ್ತಾಧಿಕಾರಂ ಶಿಷ್ಯಂ ಪ್ರತಿ ಪರಮಾತ್ಮ ಸ್ವರೂಪಂ ನಿರೂಪ್ಯ ತತ್ ಸಾಕ್ಷಾತ್ಕಾರೋ ಮೋಕ್ಷ ಸಾಧನಮಿತಿ ಅತೀತ ಗ್ರಂಥೇನ ಉಕ್ತಂ. ದೇವರ ಬಗ್ಗೆ ತಿಳಿಯೋದು ಪಾರ್ಟ್ ಎ, ಸಾಕ್ಷಾತ್ ತೊಡೋದು ಪಾರ್ಟ್ ಬಿ. ಮೊದಲನೇದೆಲ್ಲ ಪರೋಕ್ಷ ಜ್ಞಾನ, ಕಾಣೋದೆಲ್ಲ ಅಪರೋಕ್ಷ ಜ್ಞಾನ. ಸೊ ಮೊದಲು ಶ್ರವಣ ಆಮೇಲೆ ದರ್ಶನ, ಎರಡು ಹಂತ ಇದೆ ಆಗಬೇಕು ಅಂತ ಹೇಳಿದರು. ಅದು ಬರೀ ನಾವು ಅಪರೋಕ್ಷ ಜ್ಞಾನ ಸುಮ್ಮನೆ ಬರೋದೇ ಇಲ್ಲ, ಫಸ್ಟ್ ಏನು ಬೇಕು ಅದಕ್ಕೆ ಪರೋಕ್ಷ ಜ್ಞಾನ ಬೇಕು. ಪರೋಕ್ಷ ಜ್ಞಾನ ಸುಮ್ಮನೆ ಬರೋದಿಲ್ಲ, ಏನು ಬೇಕು ಅದಕ್ಕೆ ವಿವಿಧ ಕರ್ಮಾನುಷ್ಠಾನ ಆದಿ ರೂಪ ಕರ್ಮ ಯೋಗ ಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅಲ್ಲಿ ಮೋಕ್ಷ ಖಚಿತ. ಸಚ ಈಶಃ ಈಶ್ವರ ಸಾಕ್ಷಾತ್ಕಾರೋ ನ ಶ್ರವಣಾದಿ ಮಾತ್ರೇಣ ಭವತಿ. ಇಂಪಾರ್ಟೆಂಟ್, ಸುಮ್ಮನೆ ಕೇಳ್ಕೊತ ಹೋದ್ರೆ ಈಶ್ವರ ಸಾಕ್ಷಾತ್ಕಾರ ಆಗೋದಿಲ್ಲ, ಸತ್ಯಧರ್ಮಾಯ ಅನುಷ್ಠಾನ ಮಾಡಬೇಕು ಅಂತ ಅರ್ಥ. ನಾಪಿ ಮೋಕ್ಷ ಸಾಕ್ಷಾತ್ಕಾರ ಮಾತ್ರೇಣ, ಫುಲ್ ಮೋಕ್ಷ ಆಗಬೇಕಾದ್ರೆ ಬರೀ ಸಾಕ್ಷಾತ್ಕಾರ ಆದ್ರೆ ಸಾಲದು. ಎರಡು ಪಾಯಿಂಟ್ ಇದೆ, ಒಂದು ಈಶ್ವರ ಸಾಕ್ಷಾತ್ಕಾರ ಅನ್ನೋದು ಬರೀ ಕೇಳ್ತಾ ಹೋದ್ರೆ ಬರೋದಿಲ್ಲ ಫಸ್ಟ್, ಎರಡನೇದು ನಾಪಿ ಮೋಕ್ಷ ಸಾಕ್ಷಾತ್ಕಾರ ಮಾತ್ರೇಣ. ಅಪರೋಕ್ಷ ಜ್ಞಾನ ಆದ್ರೆ ಮೋಕ್ಷ ಬರೋದು ಗ್ಯಾರಂಟಿ, ಆದರೂ ಕೂಡ ಪೂರ್ಣ ಮೋಕ್ಷ ಬರಬೇಕು, ಆನಂದ ಸಮೇತ ಮೋಕ್ಷ ಬರಬೇಕು. ಅವಾಗ ಏನಾಗಬೇಕಾಗ, ಆಮೇಲೂ ಕರ್ಮಾನುಷ್ಠಾನ ಮಾಡಬೇಕು, ಆಮೇಲೆ ಅಪರೋಕ್ಷ ಜ್ಞಾನ ಬಂದ ಮೇಲೂ ಮಾಡಬೇಕು. ಎರಡು ಪಾಯಿಂಟ್ ಹೇಳ್ತಾರೆ. ಕಿಂತು ಭಗವತ್ ಪ್ರಸಾದ ದೇವ ಇತ್ಯಾದಿ ಎಲ್ಲದು ಕಾಮನ್ ಫ್ಯಾಕ್ಟರ್ ಒಂದಿದೆ. ಯಾವುದದು? ಮೆಕ್ಯಾನಿಕಲ್ ಶ್ರವಣ ಇಲ್ಲ, ಮೆಕ್ಯಾನಿಕಲ್ ಅಪರೋಕ್ಷ ಜ್ಞಾನ ಇಲ್ಲ. ದುರ್ಯೋಧನಿಗೆ ಅಪರೋಕ್ಷ ಜ್ಞಾನ ಆಯಿತು, ನೋಡಿದ ದೇವರನ್ನ, ಮೆಕ್ಯಾನಿಕಲ್ ಅದು, ಮೋಕ್ಷ ಆಗಲಿಲ್ಲ. ಸುಮ್ಮನೆ ಕೇಳಿದ, ವಿರೋಚನಾದಿಗಳು ಬ್ರಹ್ಮದೇವರ ಹತ್ರ ಕೇಳಿದ್ರು, ಅವರಿವರ ಹತ್ರ ಅಲ್ಲ. ವಿರೋಚನ ಯಾರ ಶಿಷ್ಯ? ಬ್ರಹ್ಮದೇವರ ಶಿಷ್ಯ. ಫಾಲೋ ಮಾಡಿದ್ದೇನೋ ಮಾಯಾವಾದನ, ಯಾಕೆ ತಪ್ಪು ತಿಳ್ಕೊಂಡ್ಬಿಟ್ಟ. ಸೊ ಮೆಕ್ಯಾನಿಕಲ್ ಶ್ರವಣ, ಮೆಕ್ಯಾನಿಕಲ್ ದರ್ಶನ ಉಪಯೋಗಕ್ಕೆ ಬರೋದಿಲ್ಲ. ಇಂತು ಭಗವತ್ ಪ್ರಸಾದ ದೇವ, ದೇವರ ಅನುಗ್ರಹ ಕಾಮನ್ ಫ್ಯಾಕ್ಟ್ರಿ ಎಲ್ಲದಕ್ಕೂ ಇರಬೇಕು. ಇತ್ಯತೋ ಅನುಷ್ಠಿತ ಶ್ರವಣಾಧಿಕೇನಾಪಿ ಸಾಕ್ಷಾತ್ಕಾರಾರ್ಥಂ ಪ್ರಾಪ್ತ ಸಾಕ್ಷಾತ್ಕಾರೇಣಾಪಿ ಚ ಮೋಕ್ಷಾರ್ಥಂ. ಅದಕ್ಕೆ ನಾವು ಶ್ರವಣಾದಿಗಳನ್ನು ಮಾಡಬೇಕಾದ್ರೆ ದೇವರ ಅನುಗ್ರಹ ಮಾಡಲಿ ಅಂತ ಮಾಡಬೇಕೇ ಹೊರತು ಸುಮ್ಮನೆ ಅಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಅನುಗ್ರಹ ಮಾಡಲಿ ಅಂತ ಮಾಡಬೇಕೇ ಹೊರತು ಇನ್ನೇನು ಬಂತಲ್ಲ ಅಂತ ಹೇಳಿ ಬಿಡೋದಲ್ಲ. ಯಥಾ ಭಗವತ್ ಪ್ರಾರ್ಥನಾ ಕಾರ್ಯಂ ತತ್ ಪ್ರಕಾರ ಪ್ರದರ್ಶನಾರ್ಥ ಹಿರಣ್ಮಯೇನ ಪಾತ್ರೇಣ ಇತ್ಯಾದಿ ಉತ್ತರೋ ಗ್ರಂಥ. ಬಹಳ ಇಂಪಾರ್ಟೆಂಟ್, ನಿತ್ಯ ರೂಢಿಯಲ್ಲಿ ಬರಬೇಕಿದೆ. ದೇವಿ ಮಂತ್ರ ನಿತ್ಯ ಹೇಳಿ ಅಂತ ಹೇಳ್ತಾರೆ. ದೇವರ ಪ್ರಾರ್ಥನೆ ಇದು, ಅದು ದೇವ್ರ ಪ್ರಾರ್ಥನಾ ವೇದ ಮಂತ್ರ ಇದು. ಈ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಹಿರಣ್ಮಯ ಪಾತ್ರದ ಬಂಧನ ಬಿಡುಗಡೆ ಆಗ್ತದೆ, ಆವರಣ ಹೋಗುತ್ತೆ ಅಂತ ಅರ್ಥ. ಕಾರ್ಯಂ ತತ್ ಪ್ರಕಾರ ಪ್ರದರ್ಶನಾರ್ಥ ಹಿರಣ್ಮಯೇನ ಪಾತ್ರೇಣ ಇತ್ಯಾದಿ ಉತ್ತರೋ ಗ್ರಂಥ. ತತ್ರ ಸಗುಣ ಬ್ರಹ್ಮ ಪ್ರಾತ್ಯರ್ಥಂ ಏಕರಿಷಿ ಪ್ರಭೃತಿ ಶಬ್ದಾಭಿಧೇಯಂ ಆದಿತ್ಯಂ ಪ್ರತಿ ಮಾರ್ಗಯಾಚನಂ ಅನೇನ ಕ್ರಿಯತೆ ಇತ್ಯಾದಿ ಅನ್ಯಥಾ ಪ್ರತೀತಿ ನಿರಾಸಾಯ ತದ್ವ್ಯಾಖ್ಯಾನ ರೂಪಾಂ ಸ್ಮೃತಿಂ ತಾವತ್ ಉದಾಹರತಿ ಪಾತ್ರಮಿತಿ. ಈಗಾಗಿ ಅಪಾರ್ಥ ಮಾಡ್ತಾರೆ ಇದಕ್ಕೆ. ಬ್ರಹ್ಮ ಎರಡು ವಿಧ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತೇಳಿ ಸಗುಣ ಬ್ರಹ್ಮನ ಪ್ರಾರ್ಥನೆಯನ್ನು ಶುರು ಮಾಡಿ. ಅವರೇ ಕೊಟ್ಟ ನೋಡಿ, ಎಲ್ಲೂ ಇಲ್ಲ, ತಾವೇ ಸೇರಿಸಿಕೊಟ್ರು ಸಗುಣ ಬ್ರಹ್ಮನ ಪ್ರಾರ್ಥನೆ. ಸಗುಣ ಬ್ರಹ್ಮನ ಹೊರಟು ಬಗ್ಗೆ ಏನು ಮಾಡಬೇಕು? ಈಗ ದೇವರನ್ನ ಏಕರಿಷಿ ಪ್ರಭೃತಿ ಶಬ್ದಾಭಿಧೇಯಂ ಆದಿತ್ಯಂ, ಸೂರ್ಯನ ಪ್ರಾರ್ಥನೆ ಮಾಡಬೇಕು. ದೇವರನ್ನಲ್ಲ, ಸೂರ್ಯನ ಪ್ರಾರ್ಥನೆ ಮಾಡಬೇಕು. ಅದೇ ಸೂರ್ಯನಿಗೆ ಏನಂತ ಹೆಸರಿದೆ? ಏಕರಿಷಿ ಇತ್ಯಾದಿ ಹೆಸರುಗಳಿವೆ ಅಂತ ಅನೇಕ ಅಪಾರ್ಥ ಬರೀತಾರೆ. ಆಮೇಲೆ ಕ್ರಿಯತೆ ಇತ್ಯಾದಿ ಅನ್ಯಥಾ ಪ್ರತೀತಿ ನಿರಾಸಾಯ. ಪ್ರತೀತಿ ಅಂದರೆ ಜ್ಞಾನ, ಅನ್ಯಥಾ ಪ್ರತೀತಿ ಅಂದರೆ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನವನ್ನು ನಿರಾಸ ಮಾಡೋದಕ್ಕೋಸ್ಕರ ತದ್ವ್ಯಾಖ್ಯಾನ ರೂಪಾಂ ಸ್ಮೃತಿನ್ ತಾವತ್ ಉದಾಹರತಿ ಪಾತ್ರಮಿತಿ. ಅದಕ್ಕೆ ಬೇರೆ ಹೇಳಿದ ಗಲಾಟೆ ಬೇಕಾಗಿದೆ, ಸ್ಮೃತಿನೇ ಕೋಟ್ ಮಾಡಿಬಿಟ್ರೆ ಎರಡು ಕೆಲಸ ಒಟ್ಟಿಗೆ ಮಾಡಿದಾಗಾಯ್ತು. ಅರ್ಥನೂ ಹೇಳಿದಾಗಾಯ್ತು, ಆಧಾರವನ್ನು ಕೊಟ್ಟಾಗಾಯ್ತು, ಪ್ರೊಡ್ಯೂಸ್ ಮಾಡೋದಂತಲ್ಲ ಹಾಗೆ, ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿಬಿಟ್ರೆ ಹಾಗೋ ಹಾಗೆ, ಆಚಾರ ಕೃತಿಗಳೆಲ್ಲ ಹಾಗೆ. ಪಾತ್ರಮಿತಿ ಸತ್ಯಸ್ಯ ಇತ್ಯ ಇದೆ ಅನೂತ್ಯ ವಿಷ್ಣೋ ಇತಿ ವ್ಯಾಖ್ಯಾತಂ. ಸತ್ಯ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಮುಖಮಿತಿ ಸಮಸ್ತ ವಿಗ್ರಹ ಉಪಲಕ್ಷಣಂ. ಇದು ಸ್ವಾರ ದೇವರು ಮುಖ ಮುಚ್ಚೋಗಿದೆ ಅಂದರೆ ಉಳಿದ ಭಾಗ ಕಾಣುತ್ತೆ ಅಂತ ಅರ್ಥ ಅಲ್ಲ, ದೇವರು ಕಾಣ್ತಾ ಇಲ್ಲ ಅಂತ ಅರ್ಥ. ಉಪಲಕ್ಷಣ ಮುಖ ತೋರಿಸಿ ಎಷ್ಟೋ ದಿವಸ ಆಯ್ತು ಅವ್ರ ಅಂತ ಕೇಳಿದರೆ, ಒಬ್ಬ ಮುಖ ಮಾತ್ರ ತೋರಿಸಿಲ್ಲ ಅಂತ ಅರ್ಥನೇ, ಅವ್ರು ಈ ಕಡೆ ಬಂದಿಲ್ಲ ನೋಡಿಲ್ಲ ಅಂತ ಅರ್ಥ. ಮುಖ ತೋರಿಸಿ ಶಬ್ದಕ್ಕೆ ಇಡೀ ಒಬ್ಬ ಆಕೃತಿಯ ಉಪಲಕ್ಷಕವಾದ ಪದ ಅದು. ಸಮಸ್ತ ವಿಗ್ರಹ ಉಪಲಕ್ಷಣಂ. ಯದ್ಯಪಿ ಅನ್ನ ಹಾಕಿ ಅನ್ನ ಹಾಕಿ ಅಂತ ಹೇಳಿದರೆ ಅನ್ನ ಒಂದು ಹಾಕಿ ಅಂತ ಅರ್ಥ ಅಲ್ಲ, ಪೂರ್ತಿ ಬಡಿಸಿ ಅಂತ ಅರ್ಥ. ಅದಕ್ಕೇನಂತ ಕರೀತಾರೆ ಉಪಲಕ್ಷಣ ಅಂತ. ಒಂದು ಹೇಳಿದಾಗ ಇನ್ನೊಂದೆಲ್ಲ ಸಂಬಂಧಪಟ್ಟದ್ದೆಲ್ಲ ತಿಳ್ಕೊಂಡ್ಬಿಟ್ರೆ ಏನಂತಾರೆ ಉಪಲಕ್ಷಣ. ಇಲ್ಲಿ ಬಸರಿಟ್ಟಿದ್ದೇನೆ, ಕಾಗೆ ಬಂದ್ರೆ ನೋಡ್ಕೊ ಅಂತ ಹೇಳಿದ್ರು. ಬೆಕ್ಕು ಬಂತು ನೋಡ್ಕೊಂಡು ಕೂತಿದ್ದೇವೆ. ಯಾಕೆ ಕಾಗೆ ಹೇಳಿದ್ರಲ್ಲ ನೀವು ಅಂತ ಹೇಳಿದ್ರು. ಅಲ್ಲಿ ಕಾಗೆ ಶಬ್ದಕ್ಕೆ ಏನರ್ಥ? ಮೊಸರು ಕೆಡಿಸ ಯಾವುದೇ ಪ್ರಾಣಿ ಬಂದರೂ ಕೂಡ ಅದು ಓಡಿಸು ಅಂತ. ಇದಕ್ಕೆ ಉಪಲಕ್ಷಣ, ಲಕ್ಷಣ ಉಪಲಕ್ಷಣ ಅಂದ್ರೆ ನೀರಲ್ಲೆಲ್ಲ ತಗೋಬೇಕು ಅಂತ ಅರ್ಥ. ಅದಕ್ಕೆ ಇಲ್ಲೂ ಹಾಗೇನೆ, ಮುಖ ಕಂಡಿಲ್ಲ ಅಂದ್ರೆ ಇಡೀ ದೇವರ ರೂಪ ಕಂಡಿಲ್ಲ ಅಂತ ಅರ್ಥ. ಯದ್ಯಪಿ ಮಂತ್ರೇ ಅಪಾವೃಣ ಇತಿ ಪ್ರಾರ್ಥನ, ಮಂತ್ರದಲ್ಲಿ ಏನಿದೆ ಅಪಾವೃಣ ಅಂತ ಪ್ರಾರ್ಥನೆ ಇದೆ. ವ್ಯಾಖ್ಯಾನದಲ್ಲಿ ಮಾತ್ರ ಅರ್ಥ ದರ್ಶಯತಿ ಅಂತ ಸ್ವರೂಪ ಕಥನ. ಅಲ್ಲಿ ಪ್ರಾರ್ಥನೆಯನ್ನು ಸ್ವರೂಪ ಕಥನ ಮಾಡಿದ್ದಾರೆ, ದರ್ಶನ ಮಾಡು ಅಂತ ಕೇಳೋದ್ರ ಬಂದು ತೋರಿಸ್ತಾರೆ ಅಂತ ಹೇಳಿದ್ದಾರೆ. ಅದು ವ್ಯಾಖ್ಯಾನದ ರೀತಿ ಅದು. ತಥಾಪಿ ಮಂತ್ರ ತಾತ್ಪರ್ಯ ಮಾತ್ರ ಹೋಗ್ತಿರಿಯಮಿತಿ ನ ದೋಷ. ಮತ್ತೆ ಮಂತ್ರದ ತಾತ್ಪರ್ಯ ಹೇಳಕ್ಕೊಟ್ಟಿರೋದ್ರಿಂದ ಅಲ್ಲಿ ಏನು ವ್ಯತ್ಯಾಸ ಆದರೆ ಪರವಾಗಿಲ್ಲ, ಸಂಬೋಧನೆ ವಿಭಕ್ತಿಯ ಬದಲು ಬೇರೆ ವಿಭಕ್ತಿ ಬಂದರೆ ದೋಷ ಇಲ್ಲ ಅಂತ ಹೇಳಿದರು. ಪುಷ ಪುಷ್ಟವಿತ್ಯತಃ ಪೂರ್ಣತ್ವೇನ ಪೂಷ ಇತ್ಯಕ್ತ. ದೇವ್ ಸಾಮಾನ್ಯ ಪೂಷನ್ ಅಂದರೆ ದ್ವಾದಶಾದಿತ್ಯರಲ್ಲಿ ಒಬ್ಬ ಪೂಷನ್ ಅಂತ ಒಬ್ಬ ಆದಿತ್ಯ ಇದ್ದಾರೆ. ಆದರ ಸ್ತೋತ್ರ ಅಂತ ತಿಳ್ಕೊಂಡ್ಬಿಡಬಾರದು. ಪೂಷನ್ ಅಂದರೆ ಯಾರು? ನಾರಾಯಣ. ಅದು ಮೊದಲನೇ ಕಾರಣ ಏನಿದೆ ಹೇಳ್ಬಿಟ್ಟಿದ್ದಾರೆ ಒಂದು ಮಾತನ್ನು. ಸರ್ವಶಬ್ದವಾಚ್ಯ ಅಂತ ಹೇಳಿರೋದ್ರಿಂದ ಪೂಷನ್ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಮೂದರಿ. ಅದು ಹೇಗೆ ಬಂತು ಅಂತ ಕೇಳಿದರೆ ಪೂಷನ್ ಅನ್ನೋ ಶಬ್ದ ಬಂದರೆ ಪುಷ್ಯ ಧಾತುವಿನಿಂದ. ಪುಷ್ ಶಬ್ದಕ್ಕೆ ಪುಷ್ಟಿ ಅಂತ ಅರ್ಥ. ಪುಷ್ಟಿ ಅಂದರೆ ಏನು? ಪೂರ್ಣ ಅಂತ ಅರ್ಥ. ಪೂರ್ಣತ್ವ ಇರೋದು ಯಾರಲ್ಲಿ? ಸೂರ್ಯನಲ್ಲ. ಯಾರ ಹತ್ರ ಇರೋದು? ನಾರಾಯಣ. ಸೂರ್ಯಮಂಡಲ ಎಲ್ಲ ಕಡೆ ಇಲ್ಲೇ ಇಲ್ಲ, ಪೂರ್ಣತ್ವ ಹೊರಟೋಯ್ತಾನೆ. ಎಲ್ಲ ಕಡೆ ಸೂರ್ಯಮಂಡಲದ ಗತಿ, ಅಲ್ಲಿ ಒಂದು ಕಡೆ ಇದ್ದೇ ಪರಿಚಿತಿ ಆಗಿದೆ. ಎಲ್ಲ ಕಡೆ ಸೂರ್ಯಮಂಡಲದ ಏನಾಗ್ತಿತ್ತು? ವ್ಯಾಪ್ತಿ ಇಲ್ಲ ಸೂರ್ಯಮಂಡಲಕ್ಕೆ. ದೇವರಿಗೆ ಸರ್ವತ್ರ ಇದ್ದಾನೆ ದೇವರು. ಆದ್ದರಿಂದ ಈ ಪೂಷನ್ ಶಬ್ದ ಮುಖ್ಯವಾಗಿ ಸೂರ್ಯನಿಗೆ ಅನ್ವಯ ಆಗೋದಿಲ್ಲ, ನಾರಾಯಣಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದರು. ಪೂರ್ಣತ್ವೇನ ಪೂಷ ಇತ್ಯುಕ್ತ. ಸತ್ಯಧರ್ಮ ಇತ್ಯನೂತ್ಯ ಭಕ್ತ ಇತಿ ವ್ಯಾಖ್ಯಾನ. ಸತ್ಯಧರ್ಮಾಯ ಶಬ್ದಕ್ಕೆ ಏನರ್ಥ ಅಂದರೆ ಭಕ್ತಾಯ. ಭಕ್ತರಲ್ಲದವರು ಸತ್ಯಧರ್ಮ ಅನುಷ್ಠಾನ ಮಾಡೋದಿಲ್ಲ. ರೂಲ್ ಸರಿಯಾಗಿ ಮಾತಾಡ್ತಾನೆ, ಮಾಡ್ತಾನೆ, ಫಾಲೋ ಮಾಡ್ತಾನೆ ಅಂದ್ರೇನು? ಅದು ಭಕ್ತಿ ಇದೆ ಅಂತ ಅರ್ಥ. ಹೇಳಿದ ಮಾತನ್ನು ಪೂರ್ತಿ ಕೇಳಬೇಕಾದ್ರೆ ಹೇಳಿದವ್ರ ಬಗ್ಗೆ ಏನಿರಬೇಕು? ಅವನಿಗೆ ಭಕ್ತಿ ಇರಬೇಕು. ಅದಕ್ಕೆ ಸತ್ಯಂವದ ಧರ್ಮಂಚರ ಅನ್ನೋ ದೇವರ ಆದೇಶವನ್ನು ಪಾಲನೆ ಮಾಡೋನು ಯಾರಾಗ್ತಾರೆ? ಭಕ್ತ. ಭಕ್ತರಿಗೆ ತೋರಿಸಿಕೊಡುವಂಥ ಪ್ರಾರ್ಥನೆ. ಕೃಷ್ಣ ಹೇಳಬೇಕು ಹಾಗೆ, ಭಕ್ತೋಸಿ ಮೇ ಸಖಾ ಚೇತಿ. ಭಕ್ತ ಅಂತ ಹೇಳ್ತೇನೆ ಅಂತಾನೆ ಪರಮಾತ್ಮ ಹೇಳೋದು. ಏನ ಗಾಯತ್ರಿ ಜೊತೆ ಇವೆಲ್ಲ ಅರ್ಥ ತಿಳ್ಕೊಂಡಿರ್ಬೇಕು. ಮತ್ತೆ ಇವೆಲ್ಲ ಗಾಯತ್ರಿ ಅರ್ಥನೇ. ಗಾಯತ್ರಿ ಅಂದ್ರೆ ಏನದು? ಸಕಲ ವೇದ ಮಂತ್ರದ ಸಾರ. ಅದೆಲ್ಲ ದೇವನ ಪ್ರಚೋದಯ ಆಯ್ತು ಅಂದ್ರೆ ತತ್ವಂ ಪೂಷಣ ಪಾವನ ಸತ್ಯ ಧರ್ಮ ದೃಷ್ಟ ಅಂದ್ರೆ ಒಂದೇ ಯೋಚನೆ ಇಲ್ಲ. ಅದೆಲ್ಲ ಸಾರಭೂತವಾದ. ಮತ್ತೆ ಬೇರೆ ಹಾಗೆ ಗಾಯತ್ರಿ ಮಂತ್ರ ಒಂದೇ ಹೇಳ್ತೀರ ನೀವು? ಬೇರೆ ಮಂತ್ರ ಹೇಳ್ತೀರಾ? ಇಲ್ಲ, ಆ ರೀತಿ ವೇದ ಮಂತ್ರ ಇವನ್ನ ಹೇಳ್ಬೇಕು. ಅರ್ಥರೂಪವಾದ ವೇದ ಮಂತ್ರಗಳಾದ್ರಿಂದ ಎಲ್ಲವೂ ಬೇಕು. ಸಾಕು ಅನ್ನೋ ಪ್ರಶ್ನೆ ಬರಲೇಬಾರದು. ಯಾಕೆ ಶಾಸ್ತ್ರದಲ್ಲಿ ಏನದು ಸಾಕು? ಇಲ್ಲೇ ಇಲ್ಲಿ ಬಡಿಸ್ಬೇಕಾದ್ರೆ ಒಂದು ಐದಾರು ಶೀಟ್ ಹಾಕಿರ್ತಾರೆ. ಹೊಟ್ಟೆ ತುಂಬ ಇನ್ನೊಂದು ಶೀಟ್ ತರ್ತಾರೆ ಅಂತೀರ? ಸಾಕು, ಬೇಡ ಬೇಡ ಅಂತ ಬೇರೆ ಶೀಟ್ ಹಾಕೋತಾರೆ. ಮತ್ತೆ ಅದೇ ಸ್ವೀಟ್ ಕಾಮನ್ ಆದರೂ ಕೂಡ ಏನು ಮಾಡ್ತೀನಿ ನಾವು? ಅದನ್ನು ಊಟದಲ್ಲಿ ಮಾಡಿದ್ದೆಲ್ಲ ಹೇಗೆ ಉಪಯೋಗಿಸ್ತಾನೋ ಹಾಗೆ ಶಾಸ್ತ್ರದಲ್ಲಿ ಇರೋದನ್ನೆಲ್ಲ ಓದಬೇಕಾದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಪ್ರಾರ್ಥನೆಗೆ ಮಂತ್ರಗಳನ್ನು ಉಪಯೋಗ ಮಾಡ್ಕೋಬೇಕು. ಪೂಷನ್, ಏಕರ್ಷೆ, ಯಮ, ಸೂರ್ಯ, ಪ್ರಾಜಾಪತ್ಯ, ವ್ಯೂಹ, ರಸ್ಮೀನ್, ಸಮೂಹ, ತೇಜ, ಎತ್ತೇ ರೂಪಂ, ಕಲ್ಯಾಣತಮಂ, ತತ್ತೇ ಪಶ್ಯಾಮಿ. ದೇವ್ರ ಪ್ರಾರ್ಥನೆ ಇದು. ಮತ್ತೆ ಪೂಷನ್, ಏಕರ್ಷೆ, ದೇವ್ರ ಪ್ರಾರ್ಥನೆ. ಪೂಷನ್ ಏನು ಸಂಬೋಧನ ಇದು? ಪೂಷನ್, ಏಕರ್ಷೆ, ಯಮ, ಸೂರ್ಯ, ಪ್ರಾಜಾಪತ್ಯ, ವ್ಯೂಹ, ರಸ್ಮೀನ್, ಸಮೂಹ, ತೇಜ. ಅದಕ್ಕೆ ಸೂರ್ಯ ಅಂತ ಬಂತಲ್ಲ, ಅದಕ್ಕೆ ಏನರ್ಥ? ಎಲ್ಲ ಸೂರ್ಯಮಂತ ಅಂತ ತಿಳ್ಕೊಂಡ್ಬಿಟ್ರು. ಸೂರ್ಯ ಅನ್ನೋ ಪದ ಬಂದಾಗಲೇ ಭಗವತಿ ಅರ್ಥ ಬಂದ್ಬಿಟ್ಟಿದೆ. ಈಗ ಸೂರ್ಯನೊಳಗಿರೋದು ಯಾರು? ಆದಿತ್ಯ ನಾಮಹಂ ವಿಷ್ಣು ಅಂತ ಹೇಳಿರೋದ್ರಿಂದ, ಮತ್ತು ಯದಾದಿತ್ಯಗ ತಮ್ಮ ತೇಜ ಅಂತ ಹೇಳಿರೋದ್ರಿಂದ ಸೂರ್ಯನ ಪ್ರಾರ್ಥನೆ ಅಲ್ಟಿಮೇಟ್ ಆಗೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಸೂರ್ಯನ ಮೇರ್ ಒಬ್ಬನಿದ್ದಾನೆ ಅಂತ ಹೇಳಿದ ಮೇಲೆ ಸೂರ್ಯನ ಅರ್ಥ ಮಾಡಿದ್ರೆ ವೇದಾರ್ಥ ಗೊತ್ತಿಲ್ಲ ಅಂತ ಅರ್ಥ ಇದೆ ಮಾಡೋರಿಗೆ. ಸೂರ್ಯ, ಪ್ರಾಜಾಪತ್ಯ, ವ್ಯೂಹ, ರಶ್ಮೀನ್, ಸಮೂಹ, ತೇಜ, ಎತ್ತೇ ರೂಪಂ, ತತ್ ಕಲ್ಯಾಣತಮಂ, ತತ್ತೇ ಪಶ್ಯಾಮಿ. ಅಲ್ಲಿ ನೋಡಿ ಪ್ರಾರ್ಥನೆ ಹೇಗಿದೆ. ಪ್ರಧಾನ ಜ್ಞಾನ ರೂಪತಃ ವಿಷ್ಣು ಭೂಷಣ ಶಬ್ದಕ್ಕೆ ಅರ್ಥ ಹೇಳಿಲ್ಲ, ಹಿಂದೆ ಹೇಳಿಬಿಟ್ಟಿದ್ರೆ ಅದರಿಂದ ಹೇಳಲಿಲ್ಲ. ಏಕರ್ಷೆ ಅಂತ ಹೇಳಿದರು. ಏಕರ್ಷಿ ಅಂತ ಒಬ್ಬ ಋಷಿ ಇದ್ದಾರೆ ಅಂತ ಕೆಲವರು ತಿಳ್ಕೊಂಡ್ರು. ಏಕರ್ಷಿ ಎಂಬುದು ಸೂರ್ಯನ ಹೆಸರು ತಿನ್ನು ಕೆಲವು ತಿಳ್ಕೊಂಡ್ರು ಆಚಾರ ಹೇಳ್ತಾರೆ. ವಿಷ್ಣುವಿನ ಹೆಸರಿದೆ. ಯಾತಕ್ಕೆ ಕರೀತಾರೆ ಅಂದರೆ ಪ್ರಧಾನ ಜ್ಞಾನ ರೂಪತಃ ವಿಷ್ಣು ಏಕ ಋಷಿ ಜ್ಞೇಯ. ಪ್ರಧಾನ ಜ್ಞಾನ ರೂಪನಾದ್ದರಿಂದ ವಿಷ್ಣುವಿಗೆ ಋಷಜ್ಞಾನೆ ಅಂತಿರೋದು. ಋಷಜ್ಞಾನೆ ಏಕವೀರ ಅಂತ ಕರೀತಾರೆ. ದೊಡ್ಡ ವೀರನೇನಂತ ಕರೀತಾರೆ? ಜಗದೇಕ ವೀರ. ಪರಮಾತ್ಮ ಜಗದೇಕ ಋಷಿ. ದೇವರಷ್ಟು ಜ್ಞಾನ ಯಾರಿಗೂ ಇಲ್ಲ. ದೇವರ ಅದಕ್ಕೆ ಏನಂತೆ ಅಂತ ಹೇಳ್ತಾರೆ ದೇವರಿಗೆ? ಏಕ ಋಷಿ, ಏಕ ಋಷಿ ಅಂತ ಕರೀತಾರೆ. ಯಮ, ಯಮ ಅಂತ ದೇವರಿಗೆ ಹೆಸರು. ಯಮ ನಿಯಮನಾಧರಿ ಯಮ ಸಂಯಮ ತಾಮಹಂ ಅಂತಾನೆ ಭಗವದ್ಗೀತೆ. ಎಲ್ಲರನ್ನು ನಿಯಮನ ಮಾಡೋದನ್ನು ದೇವರಿಗೆ ಏನಂತ ಹೆಸರಿದೆ? ಯಮ ಅಂತ ಹೆಸರಿದೆ. ಸೂರ್ಯ, ಇಲ್ಲಿ ಸೂರ್ಯ ಯಮ ಶಬ್ದಕ್ಕೆ ಯಮ ಅಲ್ಲ ಅಂತಾದ ಮೇಲೆ ಸೂರ್ಯ ಶಬ್ದಕ್ಕೆ ಏನಲ್ಲ, ಸೂರ್ಯ ಅಂತ ಸೂರ್ಯ ಅಂತ ಅರ್ಥ ಆಗೋದಿಲ್ಲ. ಆಗ ಇನ್ನು ಯಮ ಅಂತ ಸೂರ್ಯನ ಕರೆಯ ಸಾಧ್ಯತೆ ಇಲ್ಲ. ಯಾಕೆ ಯಮ ಯಾರು? ಸೂರ್ಯನ ಮಗ. ಯಮ ಬೇರೆ ಸೂರ್ಯ ಬೇರೆ ಅಂದಮೇಲೆ ಯಮನಿಗಪ್ಪ ಯಾರು? ಸೂರ್ಯನಿಗಾಗೋದಿಲ್ಲ. ಸೂರ್ಯನಿಗಾದರೆ ಯಮನಿಗಾಗೋದಿಲ್ಲ. ಆದರೆ ದೇವರಿಗೆ ಮಾತ್ರ ಎಲ್ಲ ಆಗುತ್ತೆ. ಅದು ಹೇಳಿದ್ರಲ್ಲ ಹಾರ, ಒಬ್ಬರಿಗೆ ಒಂದೊಂದು ಹಾರ ಆಗೋದಿಲ್ಲ, ಎಲ್ಲ ಇದ್ದರೂ ದೇವರಿಗೊಂದೇ ಆಗುತ್ತೆ ಅಂತಾರಲ್ಲ, ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ದೋಷ ಇದೆ. ಆ ದೇವರಿಗೆ ಏನೋ ಇಲ್ಲ, ಆದ್ದರಿಂದ ಎಲ್ಲ ತದ ಅರ್ಥ ಆಗ್ತಾ ಇದೆ. ಬಂದು ಬಂದು ಬರ್ತೀನಿ, ಬರೋಣ ಬರೋಣ ಬಂದೆ. ಪ್ರಜಾಪತೇ ಹೇ ಪ್ರಜಾಪತಿ ಅಂದ್ರೆ ಸೂರ್ಯ ಅಂತ ದೇವರಿಗೆ ಹೆಸರಿ. ಅದಕ್ಕೆ ಸೂರ್ಯ ಸೂರ್ಯ ಬಿಡಿಸಿದ್ರೆ ಸೂರಿ ಪ್ಲಸ್ ಯ ಸೂರ್ಯ ಅಂತಾಯ್ತು. ಅದಕ್ಕೇನಂತ ಸೂರಿ ಗಮ್ಯ ಯಾ ಶಬ್ದ ಅಂದ್ರೆ ಜ್ಞಾನಗಮ್ಯ ಪುರಾತನ ಆ ಅರ್ಥದಲ್ಲಿ ಜ್ಞಾನಗಮ್ಯ ಜ್ಞಾನಿಗಮ್ಯ. ಅದಕ್ಕೊಂದು ಜ್ಞಾನಿಗಳಿಂದ ಮಾತ್ರ ಹೊಂದಲ್ಪಡೋದ್ರಿಂದ ದೇವರು ಏನಂತ ಹೆಸರು? ಸೂರ್ಯ ಅಂತ ಕರೀತಾರೆ. ಅಲ್ಲಿ ಹೇಳ್ತಾರೆ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ ಜ್ಞಾನಚಕ್ಷುಷ ಪಶ್ಯಂತಿ ಅಂದ್ರೆ ಸೂರ್ಯ ಅಂತ ದೇವರಿಗೆ ಹೆಸರು. ಸೂರ್ಯಗಮ್ಯ ಸೂರ್ಯ ಪ್ರಾಪ್ಯ. ದೇವರ ಹತ್ರ ಹೋಗ್ಬೇಕಾದ್ರೆ ಜ್ಞಾನ ಇಲ್ಲದೆ ಹೋದ್ರೆ ನೋ ಅಡ್ಮಿಷನ್. ಸೊ ನಾವು ಏನೇನೋ ಮಾಡ್ಕೊಂಡಿದ್ದೇವೆ ಜ್ಞಾನ ಒಂದು ಬಿಟ್ಬಿಟ್ಟು, ಅವಾಗ ಏನು ಮಾಡ್ತಾರೆ? ನೋಡ್ಬಿ ದೇವರ ಹತ್ರ ಹೋಗ್ಬೇಕಾದ್ರೆ ಏನು ಇಟ್ಕೋಬೇಕು? ನಾವು ಫಸ್ಟು ಜ್ಞಾನ ಸಂಪಾದನೆ ಮಾಡಬೇಕು. ಸೂರ್ಯಗಮ್ಯತ್ವ ಪ್ರಜಾಪತ್ಯ ಪ್ರಜಾಪತೇಹೇ ವಿಶೇಷೇಣೈವ ಗಮ್ಯತ್ವ. ಪ್ರಜಾಪತ್ಯ ದೇವರಿಗೆ ಇನ್ನೊಂದು ಹೆಸರು. ಪ್ರಜಾಪತಿ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರು ವಿಶೇಷ ದೇವರು ನೋಡ್ತಾರಾದ್ರಿಂದಾಗಿನೇ ಅವ್ರನ್ನ ಏನು ಹೆಸರು? ಪ್ರಜಾಪತ್ಯ ಅಂತ ದೇವರಿಗೆ ಹೆಸರು. ಪ್ರಜಾಪತ್ಯ ರಾಮಾಯಣದಲ್ಲಿ ಬರುತ್ತೆ. ರಾಮದೇವರು ಪರಂಧಾಮಕ್ಕೆ ಹೊರಡುತ್ತಾರೆ, ಎಲ್ಲ ದೇವತೆಗಳು ಫಾಲೋ ಮಾಡ್ತಾರೆ. ಮೇಲೆ ಹೋಗ್ತಾ ಹೋಗ್ತಾ ಒಂದ್ಕಡೆ ಸ್ಟಾಪ್ ಆಗ್ತಾ ಬರ್ತಾರೆ, ಒಂದು ಅವ್ರ ಜಾಗ ಮುಗಿತಾರೆ. ಇನ್ನು ಮುಂದೆ ಹೋದ ಇನ್ನೊಬ್ರು ಸ್ಟಾಪ್ ಆಗ್ತಾರೆ. ಮೊದಲು ಇಂದ್ರಾದೇವತೆಗಳು ಸ್ಟಾಪ್ ಆಗಿಬಿಡ್ತಾರೆ, ಆಮೇಲೆ ರುದ್ರದೇವರು ಸ್ಟಾಪ್ ಆಗ್ತಾರೆ, ಆಮೇಲೆ ಬ್ರಹ್ಮದೇವರು ಏನು ಮಾಡ್ತಾರೆ? ಅತಿ ಹತ್ರ ಹೋಗ್ತಾರೆ, ದೇವರ ಹತ್ರ ಹೋಗಿ ಮತ್ತೆ ವಾಪಸ್ ಬಂದು ಅಲ್ಲಿ ಕೊಡ್ತಾರೆ. ಅಷ್ಟು ಹತ್ರ ಯಾರು ಹೋಗೋದಿಲ್ಲ. ಅದಕ್ಕೆ ಪ್ರಜಾಪತ್ಯ ಅಂತ ದೇವರಿಗೆ ಹೆಸರು. ಕೃಷ್ಣ ಪರಂಧಾಮಕ್ಕೆ ಹೋದಾಗಲೂ ಹಾಗೇನೆ, ಮೊದಲು ಸೂರ್ಯಮಂಡಲ, ಅನಂತರ ರುದ್ರದೇವರ ಲೋಕ, ಆಮೇಲೆ ಬ್ರಹ್ಮಲೋಕ, ಆಮೇಲೆ ಪರಂಧಾಮ, ಅಲ್ಲಿವರೆಗೂ ಬ್ರಹ್ಮದೇವರು ಫಾಲೋ ಮಾಡ್ತಾರೆ. ಸೊ ಸೂರ್ಯಗೆ ಪ್ರಜಾಪತ್ಯ ಬ್ರಹ್ಮದೇವರದ ವಿಶೇಷ ಪ್ರಜಾಪತಿ ನಾಮಕ ಬ್ರಹ್ಮದೇವರಿಂದ ವಿಶೇಷವಾಗಿ ಗಮ್ಯನಾದ್ದರಿಂದ ದೇವರಿಗೆ ಏನಂತ ಹೆಸರಿದೆ? ಪ್ರಜಾಪತ್ಯ ಅಂತ ಕರೀತಾರೆ. ಅದಕ್ಕೆ ಸಯೇನಾನ್ ಬ್ರಹ್ಮಗಮಯತಿ, ದೇವರನ್ನು ಅವರಷ್ಟು ಹತ್ರ ನೋಡೋ ಶಕ್ತಿ ಯಾರಿಗೂ ಇಲ್ಲ. ಪ್ರಜಾಪತೇ ವಿಶೇಷೇಣೈವ ಗಮ್ಯತ್ವ. ದೇವರಿಗೆ ಇನ್ನೊಂದು ಹೆಸರಿದೆ, ಯೋ ಮುಂದಿನ ಮಂತ್ರ ಸೇರಿಸಿದರು. ಯೋ ಸೌ ಅಸೌ ಸೋಹಮಸ್ಮಿ ಅಂತ ಪದ ಇದೆ. ದೇವ್ರ ರೂಪ ಎಂಥದ್ದು ಅಂದರೆ ಕಲ್ಯಾಣತಮ, ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯ. ವೆಂಕಟೇಶ್ ಸ್ತೋತ್ರದ ಅರ್ಥ ಅದು. ಕಲ್ಯಾಣ ಅದ್ಭುತ ಗಾತ್ರಾಯ ಕಲ್ಯಾಣತಮ ಅಂದರೆ ಮಂಗಳತಮ, ಮಂಗಳ ಕಲ್ಯಾಣ, ಕಲ್ಯಾಣತರ, ಕಲ್ಯಾಣತಮ ಸೂಪರ್ಲೇಟಿವ್ ಗೊತ್ತಾ ಇದೆ. ಅತ್ಯಂತ ಮನೋಹರವಾದ ಮಂಗಳಕರವಾದ ರೂಪ, ಆದ್ದರಿಂದ ಕಲ್ಯಾಣತಮಂ ರೂಪಂ ಅಂತ ಕರೆದಿದ್ದಾರೆ. ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಯಾವ ರೂಪ ಅತ್ಯಂತ ಮಂಗಳಕರವೋ ಅಂಥ ರೂಪ ನೋಡಬೇಕಾಗಿದೆ ನಾನೀಗ, ನೋಡಿದರೆ ಮೋಕ್ಷ ಸಿಗುತ್ತೆ ನನಗೆ, ಅದಕ್ಕೋಸ್ಕರ ತೋರಿಸು ಅಂತ ಕೇಳಿದರು. ವಿಶೇಷೇಣೈವ ಗಮ್ಯತ್ವ ಅಹಂ ಚಾಸೋ ಅಹೇತ. ತಿರುಪತಿಯಲ್ಲಿ ಕ್ಯೂ ಹೇಗೆ ಮಾಡಿದ್ದಾರೆ ಅಂದರೆ ದರ್ಶನ ಮಾಡಿದ ಮೇಲೆ ಪ್ರಸಾದಕ್ಕೆ ಹೋಗಲಿಕ್ಕೆ ಸಾಧ್ಯ. ಮೊದಲು ಇಲ್ಲಿ ಈ ಕಡೆ ಬಂದ್ಬಿಡೋರೆಲ್ಲ ಕೂಡ, ಮೆಲ್ಲ ಒಂದು ಗುಂಪು ಬರುವುದಿಲ್ಲ. ಈಗ ಹೋಗಿ ಈಗ ಬರಬೇಕೋ ಬೇರೆ ಇಲ್ಲ, ದರ್ಶನ ಮಾಡಿದ ಮೇಲೆ ಪ್ರಸಾದ ಆಗಬೇಕು, ಇಲ್ಲದವರು ಇಲ್ಲ. ಅದೇ ರೀತಿ ದರ್ಶನದಿಂದ ಮಾತ್ರ ಗಮ್ಯನಾದ್ದರಿಂದ ಈ ಶಾಸ್ತ್ರಾರ್ಥವನ್ನು ಇಂಡೈರೆಕ್ಟ್ಲಿ ಫಾಲೋ ಮಾಡೋ ಲಕ್ಷಣ ಬರ್ತಾ ಬರ್ತಾ ಮರೆತು ಬಿಡ್ತಾರೆ ಅದನ್ನು, ಅಲ್ಲಿರಬೇಕು. ವಿಶೇಷೇಣ ಇವೆ ಗಮ್ಯತ್ವ ಅಹಂಚಾಸೋ ಅಹೇಯತಃ ಅಸ್ಮಿ ನಿತ್ಯಾಸ್ತಿ. ದೇವರಿಗೆ ಅಹಂ ಅಂತ ಕರೀತಾರೆ. ಈ ಮಂತ್ರ ಬಹಳ ಸೂಕ್ಷ್ಮ ಇದು. ಯೋಸೌ ಅಸೌ ಪುರುಷ ಸೋಹಮಸ್ಮಿ. ಮೇಲೆ ತಿಳ್ಕೊಂಡ್ಬಿಡ್ತಾರೆ, ಅಸೌ ಪುರುಷ ಯಹ, ಅಲ್ಲಿ ಪುರುಷ ಇದ್ದಾನಲ್ಲ ಅವನೇ ನಾನು, ಈ ಅರ್ಥ ಮಾಡ್ಕೊಂಡ್ಬಿಟ್ಟು ಸೂರ್ಯಮಂಡಲ ನೋಡೋದು, ಒಳ್ಳೆ ದೇವರಿದ್ದಾನೆ ಅಂತ ತಿಳಿಯೋದು, ನನ್ನೊಳ್ಳೆ ದೇವರಿದ್ದಾನೆ, ಎರಡು ಒಂದೇ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಆದ್ರೆ ಆ ದೇವರೇ ನಾನು ತಿಳ್ಕೊಬಿಟ್ಟು ಫಜೀತಾಯ್ತು, ಆ ದೇವರೇ ನಾನು ಅಂತ ತಿಳ್ಕೊಂಡ್ರೆ ದೋಷ, ಅದನ್ನು ತಿಳ್ಕೊಬಾರದು ಅಂತ ಹೇಳೋದಕ್ಕೆ ಹೇಳ್ತಾರೆ. ಅಹಂ ಅಂತ ದೇವ್ರ ಹೆಸರಿದೆ, ಅಹಂ ಅಂತ ದೇವ್ರ ಹೆಸರು. ಯಾಕೆ ಅಹೇಯ ಹಾತುಂ ಯೋಗ್ಯಂ ಹೇಯಂ, ಯಾವುದನ್ನು ಬಿಟ್ಟಿರ್ಲಕ್ಕೆ ಬರುತ್ತೋ ಏನಂತ ಕರೀತಾರೆ ಅದನ್ನು ಹೇಯ. ಯಾವುದನ್ನು ಬಿಟ್ಟಿರ್ಲಕ್ಕೆ ಬರೋದಿಲ್ಲ ಏನಂತ ಕರೀತಾರೆ ಅಹೇಯ. ಅದು ಶಾರ್ಟ್ ಫಾರಮ್ ಏನು? ಅಹಂ. ದೇವರಿಗೆ ಅಹಂ ಅಂತ ಯಾತಕ್ಕೆ ಅಂದರೆ ಎಂದೂ ಬಿಟ್ಟಿರ್ಲಕ್ಕೆ ಆಗೋದೇನು. ಅದಿಟ್ಕೊಂಡೆ ಕನಕದಾಸರು ತೊರೆದು ಜೀವಿಸಬಹುದು ಹರಿಣಿನ ಚರಣಗಳ ಅಂತ ಹೇಳಿದ್ದಾರೆ. ಮೀನು ಹೇಗೆ ನೀರನ್ನು ಬಿಟ್ಟಿರ್ಲಕ್ಕೆ ಆಗೋದಿಲ್ವೋ, ಜೀವ ಹಾಗೆ ದೇವರನ್ನು ಬಿಟ್ಟಿರ್ಲಕ್ಕೆ ಆಗೋದಿಲ್ಲ. ಅದು ಬಿಟ್ಟಿರ್ಲಕ್ಕೆ ಕೊಟ್ಟಿದ್ದಾನೆ ಅಂದರೆ ತಪ್ಪು ಮಾಡ್ತಿದ್ದಾರೆ. ತಂದೆ ತಾಯಿನ ಬಿಡಬಾರ್ದು. ಬಿಟ್ಟಿದ್ದಾರಲ್ಲಿ ಎಷ್ಟು ದಾನೆ ಇವತ್ತು ಬಿಟ್ಟಿದ್ದಾರನ್ನು ಮಾತ್ರಕ್ಕೇನದು ಧರ್ಮ ಅಂತ ಏನಾಗಲಿಲ್ಲ. ಬಿಟ್ಟಿರೋದು ಅಧರ್ಮ ಅಂತ ಆಯ್ತೆ ಹೊರತು ಧರ್ಮ ಅಂತ ಆಗಲಿಲ್ಲ. ಸೊ ತಂದೆ ತಾಯಿನೇ ಬಿಟ್ಟಿರಬಾರ್ದು ಅಂದರೆ ದೇವ್ರು ಯಾರು? ಹರಿಯರೇವ ಜಗತ್ ಪಿತೃ ಮಾತೃ ಗತಿ ಅಂದರೆ ಏನು ಮಾಡಬಾರ್ದು? ಬಿಟ್ಟಿರಬಾರ್ದು. ಬಿಟ್ಟಿದ್ರೆ ಅದು ಅಸ್ತಿತ್ವ ಯಶಸ್ವಿ ಆಗೋದಿಲ್ಲ ಅಂತ. ಯೋಸೌ ಅಸೌ ಪುರುಷ ಅಹಂಚಾತೋ ಅಹೇತಃ. ದೇವ್ರಿಗೆ ಅಸ್ಮಿ ಅಂತ ಹೆಸರಿದೆ, ಮತ್ತೆ ಅಸ್ಮಿ ಅಂತ ಹೇಳ್ಕೊಡೋ ಹಕ್ಕಿ ಯಾರಿಗಿದೆ? ವಾಟೆಣಸ್ ಹೇಳ್ತಾರೆ ಅಸ್ಮಿ, ಐ ಆಮ್ ಏನಂತ ಎಸ್ ಅಂತಾರೆ, ಐ ಆಮ್ ಏರ್ ಅಂತಾರೆ, ಪ್ರೆಸೆಂಟ್ ಸಾರ್ ಅಂತಾರೆ. ಇವೆಲ್ಲ ಏನಿದು? ಇದ್ದೇನೆ ಅಂತ ಅರ್ಥ. ಮನೆಯಲ್ಲಿ ಇದ್ರೆ ಪ್ರೆಸೆಂಟ್ ಅಂತ ಕರೆಯೋದಿಲ್ಲ, ಎಲ್ಲಿರ್ಬೇಕು ಅವನು? ಪ್ರೆಸೆಂಟ್ ಸಾರ್ ಫೋನ್ ಮಾಡಿ ಪ್ರೆಸೆಂಟ್ ಸಾರ್ ಅಂತ ಹೇಳ್ತಾಗ್ತದ ಅಂತ. ಇಲ್ಲಿರ್ಬೇಕು ಅವನು, ಎದುರಿಗಿರ್ಬೇಕು. ಈ ಅಸ್ಮಿ ಅಂತ ಹೇಳೋ ಹಕ್ಕು ನಮ್ಗೆ ಯಾವಾಗಲೂ ಇಲ್ಲ. ಯಾತಕ್ಕೆ? ಒಂದು ಸ್ಟೇಜಲ್ಲಿ ಅಸ್ಮಿ ನಾಸ್ಮಿ, ಅಲ್ಲಿಲ್ಲ ಇಲ್ಲಿದ್ದೇನೆ, ಎಲ್ಲ ಕಡೆ ಇಲ್ಲೇ ಇಲ್ಲ. ಒಂದು ಕಡೆಗೆ ಇದ್ದೇವೆ ಅಂದ್ರೆ ಎಷ್ಟು ಕಡೆ ಇಲ್ಲ ನಾವು ಇಲ್ಲ? ಈಗ ಇಷ್ಟು ಬಿಟ್ಟು ಎಲ್ಲ ಕಡೆಯೂ ಇಲ್ಲ, ಇಲ್ಲೊಂದು ಕಡೆ ಬಿಟ್ಟು ಎಲ್ಲ ಕಡೆಯೂ ಇಲ್ಲ. ಎಲ್ಲ ಕಡೆ ಅಸ್ಮಿ ಅಂತ ಹೇಳೋ ಹಕ್ಕು ಯಾರಿಗಿದೆ? ದೇವ್ರಿಗೊಂದೇ. ಯಾವ ಕರೆದ್ರು ಅಸ್ಮಿ ಅಂತಾನೆ ದೇವರು, ಎಲ್ಲಿ ಕರೆದ್ರು ಅಸ್ಮಿ ಅಂತಾನೆ, ಯಾರು ಕರೆದ್ರು ಅಸ್ಮಿ ಅಂತಾನೆ. ನಾವು ಅನ್ನೋದಿಲ್ಲ, ಅದಕ್ಕೆ ಅಸ್ಮಿ ಅಂತ ಹಾಕ ಆ ರೀತಿ ಇರೋದ್ರಿಂದ ದೇವ್ರೇ ಅಂತ ಹೆಸರು ಅಸ್ಮಿ ಅಂತ ಕರೀತಾರೆ. ದೇವ್ರಿ ಅಹಂ ಅಂದ್ರೆ ದೇವರು, ಅಸ್ಮಿ ಅಂದ್ರೆ ದೇವರು. ಅಹಂ ಬ್ರಹ್ಮ ಅಸ್ಮಿ ಎಂಬ ದೇವರ ಹೆಸರುಗಳವು. ವಿಶ್ವಂಬಿಷ್ಣರು ವಶಾತ್ಕಾರ ಆಗೋ, ಅಹಂ ಅಂದ್ರೆ ದೇವರು, ಬ್ರಹ್ಮ ಅಂದ್ರೆ ದೇವರು, ಅಸ್ಮಿ ಅಂದ್ರೆ ದೇವರು. ನಾನು ಬ್ರಹ್ಮ ಎಂದ ಅರ್ಥ ಅಲ್ಲೇ ಅಲ್ಲ, ಅದಕ್ಕೆ ಅರ್ಥ ಆಯ್ತಾ? ಈಗ ಅದು ಹೊಸ ಅರ್ಥ, ಆಚಾರ ಹೇಳೋಕ್ಕಿಂತ ಮುಂಚೆ ಯೋಚನೆ ಯಾರು ಮಾಡಿರಲಿಲ್ಲ, ಅದನ್ನೆಲ್ಲ ಹೇಳ್ತಾರೆ. ಅಹಂಚಾಸೋ ಹೇತ ಅಸ್ಮಿ ನಿತ್ಯಾಸ್ಥಿತ ನಿತ್ಯಾಸ್ಮಿತ ಜ್ಞಾನಾತ್ ಆಮೇಲೆ ಮಾನಾತ್ ಸರ್ವಜೀವೇಶು ಸಮಸ್ಥಿತ, ಎಲ್ಲರೊಳಗಿದ್ದ ಅಸ್ಮಿ ಅಂತ ಹೇಳೋ ಹಕ್ಕ ದೇವರದು. ಸ್ವಯಂತು ಸರ್ವಜೀವೇಭ್ಯೋ ವ್ಯತಿರಿಕ್ತ ಪರೋಹರಿ, ಸ್ವತಃ ಎಲ್ಲರಿಂದ ಭಿನ್ನನಾಗಿದ್ದಾನೆ, ಎಲ್ಲರೊಳಗಿದ್ದಾನೆ. ಇದು ಗ್ರೇಟ್. ಅದು ಈ ಹಾಲು ಪಾತ್ರೆಯೊಳಗಿದೆ, ಅದು ಹಾಲಾಗಿದೆಯಾ ಪಾತ್ರೆ ಆಗಿದೆಯಾ? ಹಾಲಿನೊಳಗಿರೋ ಪಾತ್ರೆ, ಪಾತ್ರೆಯೊಳಗಿರೋ ಹಾಲು ಹಾಲೋ ಪಾತ್ರೆನೋ ಅದು? ಅದೇ ಎಲ್ಲರೊಳಗೆ ದೇವರಿದ್ರೆ ದೇವರು ದೇವರೇ. ಪಾತ್ರೆಯೊಳಗೆ ಹಾಲು ಹಾಕಿದ ಮಾತ್ರಕ್ಕೇನೆ ಹಾಲು ಪಾತ್ರೆ ಒಂದಾಗಲಿಲ್ಲ. ಜೀವರೊಳಗೆ ಪರಮಾತ್ಮ ಇದ್ದಾನೆ ಅಂದ ಮಾತ್ರಕ್ಕೆ ಜೀವ ಪರಮಾತ್ಮ ಏನಲ್ಲ, ಒಂದಲ್ಲೇ ಅಲ್ಲ, ಸಿಂಪಲ್. ಅದು ಒಳಗಿದ್ರೆ ಒಂದೇ ಆಗ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು, ಒಳಗಿದ್ರೆ ಒಂದೇ ಆಗೋದಾದ್ರೆ ಪಾತ್ರೆಯೇ ಹಾಲಾಗುತ್ತೆ, ಮತ್ತೆ ಹಾಲು ಯಾಕೆ ಹೋಗ್ಬೇಕು ಅದರೊಳಗೆ? ಗೊತ್ತಾಯ್ತಾ? ಪಾತ್ರೆಯಲ್ಲಿ ಹಾಡಬೇಡ, ಪಾತ್ರೆ ಹಾಲಿನಲ್ಲಿ ಪಾತ್ರೆನೂ ಬೇಡ. ಎಷ್ಟು ತಪ್ಪು ತಪ್ಪು ಅರ್ಥ ಬರೀತಾರೆ. ಅದಕ್ಕೆ ಆಚಾರ ಹೇಳ್ತಾರೆ ವ್ಯತಿರಿಕ್ತ ಪರೋಹರಿ, ಮನೆಯೊಳಗಿರೋ ಮನುಷ್ಯ ಮನೆಯಿಂದ ಬೇರೆ ಆಗಿದ್ದಾನೋ ಇಲ್ಲ? ಮನೆಯೊಳಗೆ ದೇವ ಮನುಷ್ಯ ಇದ್ದಾನೆ ಅಂದ್ರೆ ಏನರ್ಥ? ಮನೆಯೊಳಗೆ ಅವನು ಬೇರೆ ಅಂತ ಅರ್ಥ. ಅದನ್ನೆಲ್ಲ ವಿಶ್ವಕರಣ ಹೇಳಿದ್ದಾರೆ. ನಹಿ ಗೃಹಂ ಪ್ರವಿಷ್ಟಶ್ಚ ಗೃಹಶ್ಚ ತದೈಕ್ಯಂ. ಮನೆಯೊಳಗೆ ಪ್ರವೇಶ ಮಾಡಿದವನಿಗೂ ಮನೆಯೊಳಗೆ ಐಕ್ಯ ಇದ್ದರೆ, ಗೃಹ ಪ್ರವೇಶ ಮಾಡಿದವರು ಐಕ್ಯ ಅದಾತಾಗ್ಬಿಡೋದು. ಹಾಗೆ ತೆಂದಾರ ಆಗಿದೆ, ಹೋಗ್ತಾರೆ ಬರ್ತಾನೆ, ಓಡಾಡ್ತಿರ್ತಾನೆ. ಆದ್ದರಿಂದ ದೇವರು ಆಗಿದ್ದಾನೆ. ಸಕ್ರತರು ಜ್ಞಾನ ದೇವರಿಗೆ ಕ್ರತು ಅಂತ ಕರೀತಾರೆ. ಕ್ರತು ಅಂತ ಮುಂದೆ ಬರುತ್ತೆ, ಒಟ್ಟಿಗೆ ಹೇಳ್ತಾರೆ. ಕ್ರತು ಅಂದರೆ ಜ್ಞಾನರೂಪ ಅಂತ ಅರ್ಥ. ದೇವರಿಗೆ ಅಗ್ನಿ ಅಂತ ಕರೀತಾರೆ. ಅಗ್ನೇನೆ ಸುಪಥಾರ ಇಲ್ಲೇ ಬರೋದು ಅದು. ಯಾತಕ್ಕೆ ಅಂದರೆ ಅಂಗ ಪ್ರಣೇತೃತಃ, ಅವೆಲ್ಲ ನಾಡಿಗಟ್ಟೆ. ಓಂ ಜನ್ಮ ನೀವೇ ಹೇಳಿ. ಇಲ್ಲಿದೆ ಈ ಶರೀರಕ್ಕೆ ನೀವೇ ನೋಡಿ, ಇಲ್ಲೇ ನೋಡ್ತೀರಿ, ಸೂರ್ಯ ಅಲ್ಲಿರ್ತಾನೆ. ಮೇಲಿದೆ ಕೆಳಗಿದೆಯಾ? ಕೆಳಗೆ ಇರೋದಿದೆ. ಕೈಲಾಸ ಎರಡು ಕೈಲಾಸ, ರುದ್ರದೇವರ ಕೈಲಾಸನೂ ಹಾಗೇನೆ. ಈ ಕೈಲಾಸ ಒಂದು, ಇನ್ನೊಂದು ಕೈಲಾಸ ಇದೆ. ಈ ಕೈಲಾಸ ಅಂತ ಹೇಳಿದರೆ ಇದು ಫಿಸಿಕಲ್, ಇದು ವೈಕು. ಹೇಗೆ ನಾವು ಪರಮಾತ್ಮನ ಧಾಮಗಳು ಬೇರೆ ಬೇರೆ ಇದೆಯೋ ಆ ಥರ ಕೈಲಾಸ ಇದು ಬೇರೆ ಅದು ಬೇರೆ. ಇದು ಒಂದು ರೀತಿ ಭೂಲೋಕದ ಹೆಡ್ ಕ್ವಾರ್ಟರ್ಸ್ ಅಷ್ಟೇ, ನಿಜವಾದ ಕೈಲಾಸ ಮೇಲೆ ಇರೋದಿಲ್ಲ. ಯಾಕಂದ್ರೆ ರುದ್ರದೇವರ ಲೋಕದ ಮೇಲೆ ಸೂರ್ಯನ ಮೇಲೆ ಇರಬೇಕು, ಅವರು ಕೆಳಗಿರಾಗಿಲ್ಲ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರದ ಜಾತ್ಯೇಶ್ವಿಘ್ನ ಸ್ವರಾಟ್ ತೇನೇ ಬ್ರಹ್ಮರ್ಹಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ.